జన్మ ప్రకృతి కృతనాశీల రచనాశీల వపుషే నమో వశేషామ్నాయ స్మృతి హృదయ దీప్తాయ హరయే. నారాయణం నిఖిలపూర్ణ గుణైకదేహం నిర్దోషమప్యతమమపి అఖిలేషు వాక్యైః అశోద్భవాదితమశేష విశేషతోపి వంద్యం సదా ప్రియతమం మమ సన్నమామి. ಯಾವುದಾಗಿತ್ತೀಗಾ ಶಾಸ್ತ್ರಕ್ಕೆ ಪ್ರಯೋಜನ ಅದನ್ನು ಹೇಳಬೇಕಾದ್ದು ಭಾರಿ ಕರ್ತವ್ಯ ಎಂಬುದನ್ನು ತಿಳಿಸಿದರು. ತಿಳಿಸಿದ ಮೇಲೆ ಅದೇನು ಮಾಡ್ದ, ಆದಿಸೂತ್ರಸ್ಯ ಶಾಸ್ತ್ರಾಂತರ್ಭಾವ ತಂಚ ಪ್ರಯೋಜನಾಧಿಕಂ ಶ್ರೋತ ಕಥಂ ಹ್ಯದ್ದಧೀತ ಅಸ್ಥಿರಧಾನಸ್ಯ ಕಥಂ ಪ್ರವರ್ತೇತ ಇತಿ ಪುನಃ ಅವಶಿಷ್ಯತೆ ತತ್ರ ಏಕೇ ಸಮಾಧಾನ ಮಾಹು. ಆಯಿತು, ಪ್ರಯೋಜನಾದಿಗಳನ್ನು ಶ್ರೋತೃವಾದವನ್ನು ಹೇಗೆ ತಿಳ್ಕೋಬೇಕು, ತಿಳ್ಕೊಂಡು ಹೇಗೆ ಸಾಧ್ಯ ಪಡಬೇಕು ಅಂತ ಕೇಳಿದರೆ ಅದು ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ಉಳ್ಕೊಂಡಿದೆ. ತತ್ರ ಏಕೇ ಸಮಾಧಾನ ಮಾಹು, ಕೆಲ ಸಮಾಧಾನ ಕೊಡ್ತಾರೆ ಅಂತೇಳಿ ಏನೋ ಕಾರಣಗಳನ್ನು ಕೊಟ್ಟು ಹೇಳಿದರು. ನಹಿ ಕಶ್ಚಿತ್ ವೈದ್ಯ ವಚನಾದ ಏವಂ ಆಶಂಕೆ ನಿವರ್ತದೆ. ಲೋಕದೊಳಗೆ ವೈದ್ಯ ವಚನದೊಳಗೆ ಏನು ಮಾಡ್ತಾನೆ, ಎಲ್ಲಾದರೂ ನೀವು 100% ನಿಶ್ಚಯ ಮಾಡಿಕೊಂಡು ಮಾಡೋದಾದರೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಸ್ವಾಮಿ. ಆದ್ದರಿಂದ ಸ್ವಲ್ಪ ಕಡೆ ಏನು ಮಾಡಬೇಕಾಗುತ್ತೆ, ನಾವು ತಸ್ಮಾತ್ ಉಪಪನ್ನಂ ಉಭಯತಾಪಿ ಪ್ರಯೋಜನಾದಿ ಅಭಿಧಾನ ಮಿತಿ ಅಂತ ಹೇಳಿದ. ಅದು ಹೇಳ್ತಾರೆ ಹಾಗೆಲ್ಲ ಸರಿಯಲ್ಲ. ತದೇತದ ಅನುಪನ್ನಂ ತಥಾಹಿ, ಹೇಳಿದ ಉತ್ತರ ಸರಿಯಲ್ಲ. ಯದಿ ತಾವತ್ ಆಪ್ತವಾಕ್ಯತೆಯ ಸೂತ್ರಮಿದಂ ಪ್ರಯೋಜನಾದೇಹೇ ನಿಶ್ಚಾಯಕಂ ಸ್ಯಾತ್ ತದಾ ಆಗಮತಯ ನ್ಯಾಯಸೂತ್ರತ್ವ ಹಾನಿ. ಬಹಳ ಇಂಪಾರ್ಟೆಂಟ್. ಬ್ರಹ್ಮಸೂತ್ರಗಳನ್ನು ಕೇವಲ ಆಪ್ತವಾಕ್ಯ ಅಂಥೇಳಿ ನಾವು ನಿರ್ಣಯ ಮಾಡ್ಕೋತಾ ಹೊರಟ್ರೆ ಭಾರಿ ತಪ್ಪಾಗುತ್ತೆ. ನೆನಪಿರಬೇಕು, ಶಾಸ್ತ್ರವಾಕ್ಯಗಳನ್ನು ವಿಶೇಷತಃ ಬ್ರಹ್ಮಸೂತ್ರಾದಿಗಳನ್ನು ಕೇವಲ ಆಪ್ತವಾಕ್ಯ ಅಂಥೇಳಿ, ಆಪ್ತವಾಕ್ಯತೆಯ ಸೂತ್ರಮಿದಂ ಪ್ರಯೋಜನಾದೇಹೇ ನಿಶ್ಚಾಯಕಂ ಸ್ಯಾತ್, ಸಾಕು, ಇನ್ನೇನು ಬೇಕಾಗಿಲ್ಲ. ಆಪ್ತವಾಕ್ಯ ಪ್ರಯೋಜನ ಇದೆ ಅಂತ ಅರ್ಥ ಯಾಕೆ ತಿಳ್ಕೋಬಾರದು? ವೈದ್ಯರು ನಮ್ಮದೇ ಯಾಕೆ ನಂಬಾರದು ಅಂತ ಪ್ರಶ್ನೆ. ವೈದ್ಯರು ಹೇಳಿದಾಗ ತಕ್ಷಣ ಬಿಟ್ಬಿಡ್ತೇವಲ್ಲ, ಆ ರೀತಿ ನಂಬಿಕೊಂಡ್ರೆ ಆಯ್ತಲ್ಲ, ಯಾಕೆ ಪ್ರಶ್ನೆ ಮಾಡಬೇಕು ಅಂದರೆ ತದಾ ಆಗಮತಯ ನ್ಯಾಯಸೂತ್ರತ್ವ ಹಾನಿ. ಆಗ ನ್ಯಾಯಸೂತ್ರ ಆಗೋದಿಲ್ಲ ಅದು. ಬ್ರಹ್ಮಸೂತ್ರಗಳೇ ನೀವು ನ್ಯಾಯಸೂತ್ರಗಳು, ಪ್ರತಿಯೊಂದರಲ್ಲಿ ಏನಿದೆ ಅದರಲ್ಲಿ ಒಂದು ಲಾಜಿಕ್ ಇದೆ. ಗೊತ್ತಾಯ್ತಾ, ಪ್ರತಿಯೊಂದು ಲಾಜಿಕ್ ಕೊಟ್ಟ ಮೇಲೆ ಲಾಜಿಕ್ರೆ ಅರ್ಥ ಮಾಡ್ಕೊಳ್ದೆ ಹೌದು, ಏನಲ್ಲ ಅದು, ಏನಲ್ಲ ನ್ಯಾಯಶಾಸ್ತ್ರ ಅಂತ, ನ್ಯಾಯಸೂತ್ರ ಅಂತ ಆಗೋದಿಲ್ಲ. ಸುಮ್ಮನೆ ಆಗಮ ಬೇರೆ, ವೈದ್ಯರು ನಾವು ನ್ಯಾಯಸೂತ್ರ ಅಲ್ಲ. ವೈದ್ಯರ ಮತ್ತೇನಂತಾರೆ ಅದನ್ನು, ಹಿತೋಕ್ತಿ ಅಷ್ಟೇ. ಹಿತೋಕ್ತಿ ಆದಾಗ ಏನು ಮಾಡಬೇಕು, ಆರ್ಗ್ಯುಮೆಂಟ್ಸ್ ಇಲ್ಲ. ನ್ಯಾಯ ಬಂದಾಗ ಏನು ಮಾಡಬೇಕು, ಆರ್ಗ್ಯುಮೆಂಟ್ ಕೊಡಬೇಕು. ಈ ಕೋರ್ಟ್ ಯಾವುದೇ ಒಂದು ತೀರ್ಮಾನ ಕೊಟ್ಟಾಗ ಏನು ಮಾಡುತ್ತದ, ಅಷ್ಟು ಕಾರಣ ಎಲ್ಲ ಕಾರಣ ಕೊಡ್ತಾವೆ. ಇಷ್ಟು ತಪ್ಪ ಜಜ್ಮೆಂಟ್ ಒಂದೈನ್ ಇರ್ಬೋದು, ಯಾಕೆ ನೋಡ ಎಷ್ಟು ಪುಟ ಅದು ನೋಡ್ಕೊಂಬಿಟ್ಟು ಸಾರಾರು ಪುಟ ಬರೀತಾರೆ. ಕೆಲವು ಸಲ ದೊಡ್ಡ ಕೇಸಿಗೆ ಸಾರಾರು ಪುಟ ಬರೀತಾರೆ, ಕೆಲವಕ್ಕೆ ಅನೇಕ ಪುಟಗಳು ಬರೋದು ಕನ್ಕ್ಲೂಡ್ ಮಾಡ್ತಾರೆ ಅಷ್ಟೇ. ಯಾಕೆ, ನ್ಯಾಯಾಲಯದ ಮಾತದು, ನ್ಯಾಯಾಲಯದ ಮಾತು ಸಕಾರಣವಾಗಿ ಆಗಿರಬೇಕು. ಬ್ರಹ್ಮಸೂತ್ರಗಳ ಮಾತನ್ನು ನಾವು ಕೇವಲ ಆಪ್ತವಾಕ್ಯ ಅಂತ ಹೇಳಿ, ಅವ್ರು ಪ್ರವಿಧಾನ ಇದ್ದಿರಬೇಕು ಬಿಡಿ, ಪಾಪ ಅವ್ರು ಹೇಳಿದ ಮೇಲೆ ಏನು ತಿಳ್ಕೊಂಡು ಹೋಗಬಾರದು. ಅದು ಸ್ಪಷ್ಟ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾವು. ಇದು ನ್ಯಾಯಸೂತ್ರತ್ವ ಹಾನಿ. ಬ್ರಹ್ಮಸೂತ್ರಗಳು ನ್ಯಾಯಸೂತ್ರಗಳು, ನ್ಯಾಯ ಅಂತ ಹೇಳಿದ್ರೆ ಗೊತ್ತು ನಮಗೆ. ಕಿಂಚ ಆಪ್ತತ್ವ ಸೂತ್ರಕೃತವು ಏನ ವೇದಾದಿನ ಪ್ರಮಾಣೇನ ಅವಗಂತವ್ಯ ಏತೇನೈವ ಪ್ರಯೋಜನ ದಭಿ ಸಂಬಂಧೋಪಿ ಶಾಸ್ತ್ರಸ್ಯ ಅವಗಮ್ಯತೆ ಇತಿ ವ್ಯರ್ಥಂ ತದಭಿಧಾನ ಆಪದ್ದೇತ. ಹಾಗಿದ್ರೆ ಕಿಂಚ ಆಪ್ತತ್ವ ಸೂತ್ರಕೃತ ಏನ ವೇದಾದಿನ ಪ್ರಮಾಣೇನ ಅವಗಂತವ್ಯ ತೇನೈವ ಪ್ರಯೋಜನಾದಿ ಅಭಿಸಂಬಂಧೋಪಿ ಶಾಸ್ತ್ರಸ್ಯ ಅವಗಮ್ಯತೆ ಇತಿ ವ್ಯರ್ಥಂ ತದಭಿಧಾನ ಆಪದ್ದೇತ. ಇನ್ನೊಂದು ಪ್ರಶ್ನೆನು ಬರುತ್ತಾಗ, ಸೂತ್ರಕಾರರ ಆಪ್ತರು ಅಂತ ಯಾವುದರಿಂದ ಗೊತ್ತಾಯಿತು? ವೇದಾದಿ ಪ್ರಮಾಣೇನ, ವೇದಾದಿ ಪ್ರಮಾಣದಿಂದ ಗೊತ್ತಾಯಿತು. ಸೂತ್ರಕಾರರನ್ನ ಆಪ್ತರು ಅಂತ ಹೇಳೋದಕ್ಕೆ ವೇದಾದಿಗಳು ಪ್ರಮಾಣ ಆದ ಮೇಲೆ ಅದೇ ವೇದಾದಿಗಳೆಲ್ಲ ಏನಿದೆ, ಈ ಸೂತ್ರಗಳಿಂದ ಏನು ಉಪಯೋಗ ಅಂತಲೂ ಇದೆ. ದೇರ್ಫೋರ್ ಬ್ರಹ್ಮಸೂತ್ರ ಹೇಳಲೇಬೇಕಾದ ಸಂಖ್ಯೆ ಬರೋದಿಲ್ಲ. ಹಾಗಿದ್ರೆ ಈ ರೀತಿ ಎಲ್ಲ ತಿಳ್ಕೊತಾ ಹೊರಟುಬಿಟ್ರೆ ಬ್ರಹ್ಮಸೂತ್ರ ಏನು ವಿಷಯನೇ ಬೇಕಾಗಿಲ್ಲ. ಹಾಗಾಗುತ್ತೆ, ಹಾಗಾಗಬಾರದು. ಆಪ್ತತ್ವ ನಿಶ್ಚಯೇಪಿ ಅರ್ಥ ಸಂದೇಹ ಪ್ರವೃತ್ತಿ ರೀತಿ ಚ ಅತಿಸ್ಥವೀಯ. ಇನ್ನೊಂದು ಪ್ರಶ್ನೆ ಕೇಳಿದ್ದೆ, ಆಪ್ತತ್ವ ನಿಶ್ಚಯವಾದರೂ ಕೂಡ ಅರ್ಥ ಸಂದೇಹ ಪ್ರವೃತ್ತಿ, ಕೆಲವೊಂದು ಸಮಸ್ಯೆ ಇದ್ದರೆ ಕೆಲಸ ಮಾಡ್ತೇವೆ ನಾವು. ಅದನ್ನು ಲೋಕೇ ಸಂಶಯಿತೋಪಿ ಪ್ರವೃತ್ತಿರ್ಭವತಿ ಅಂಥೇಳಿ ತತ್ವ ಟೀಕಾದ್ರೆ ಹೇಳ್ತಾರೆ. ಎಲ್ಲ ಕೆಲಸ ನಿಶ್ಚಯ ಮಾಡಿಕೊಂಡೆ ನಾವೇನು ಹೋಗೋದಿಲ್ಲ. ಅದೇನು ಮಾಡ್ತೇವೆ, ಸಂಶಯ ಇದ್ದರೆ ಕೆಲವು ಕೆಲಸ ಮಾಡಕ್ಕೆ ಬಿಡ್ತೇವೆ. ಕೆಲವು ಸತ್ ರಿಸ್ಕ್ ಇದ್ರೂ ಮಾಡ್ತೇವೆ, ರಿಸ್ಕ್ ಫ್ಯಾಕ್ಟರ್ ಹಾಕಿರ್ತಾನೆ ಷೇರಿನೊಳಗೆ, ಸ್ಟಿಲ್ ಏನು ಮಾಡ್ತಾನ ಅವನು, ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿಬಿಡ್ತಾನೆ. ಲೋಕದಲ್ಲಿ ಕಾಣುತ್ತೋ ಇಲ್ಲ ಪ್ರವೃತ್ತಿ, ಇಂಥ ಉತ್ತರ ಶಾಸ್ತ್ರಕ್ಕೆ ಕೊಡಬಾರದು, ಅತಿಸ್ಥವೀಯ. ಇದು ಸ್ಥೂಲ ಉತ್ತರ, ಇದರಿಂದ ಪ್ರಯೋಜನ ಇಲ್ಲ. ನಹಿ ಕಶ್ಚಿತ್ ಪ್ರಯೋಜನಾದಿ ಸಂದೇಹಿ ಅತಿ ಮಹಾಯಾಸ ಸಾಧ್ಯ ಪ್ರವರ್ತತೆ ಪ್ರಾಗುಕ್ತ ಅನರ್ಥ ಪರಂಪರಾಶ್ಚ ಕಥಂನ ಸಂಕೇತ. ವೆರಿ ಇಂಪಾರ್ಟೆಂಟ್. ಲೋಕದಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ರೀ ಯಾಕೆ ಶಾಸ್ತ್ರ ಹೆಸರು ಓದಬೇಕು, ಒದ್ದಾಡಬೇಕು ನಾವು, ಸುಮ್ಮನೆ ತಿಳ್ಕೊಂಡು ಹೋಗಬಾರದೆ ಅಂತ ಕೇಳಿದರೆ ಹಾಗೆ ತಿಳ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಮತ್ತು ಲೋಕದಲ್ಲಿ ಹೇಗೆ ಮಾಡ್ತೀವಲ್ಲ ಅಂತ ಕೇಳಿದರೆ, ಲೋಕದ ಪ್ರವೃತ್ತಿ ಎಲ್ಲ ಎಂಥದ್ದಿದೋ ಲಿಮಿಟೆಡ್ ಪ್ರವೃತ್ತಿ, ಲಿಮಿಟೆಡ್ ಪ್ರವೃತ್ತಿ. ಶಾಸ್ತ್ರದ ಪ್ರವೃತ್ತಿ ಎಂಥದ್ದದು, ಅನಂತ ಕಾಲದ ಪ್ರವೃತ್ತಿ. ಆದ್ದರಿಂದ ಭಾರಿ ಹುಷಾರಾಗಿರ್ತೇವೆ ನಾವು. ಒಂದು ಒಂದು ವಿಷಯವನ್ನು ಅದು ಡೆಪ್ತ್ ನೋಡ್ಕೊಂಡು ನಾವು ಎಷ್ಟು ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅರ್ಥ ಆಯ್ತಾ? ಡೆಪ್ತ್ ನೋಡ್ಕೊಂಡು ಅವ ಸಾಮಾನ್ಯ ಪದಾರ್ಥ ಅಂದ್ರೆ ಸರಿ ಇಲ್ಲ, ಹಣೆ ಬಾರ ಎಷ್ಟು ಕೊಟ್ಟಿರೋದೇ ಅಷ್ಟು ಬಿಡ್ರಿ ಹೋಗ್ಲಿ ಅಂತ ಹೇಳ್ಬಿಡ್ತಾನೆ. ಸಿಕ್ಕಾಬಿಟ್ಟು ಕೊಡ್ತಾರೆ ತಕ್ಷಣ ಹೋಗ್ತಾನೆ, ಏನಯ್ಯ ಏನು ದುಡ್ಡು ತೊಡ್ಡದ ಎಷ್ಟು ಕೊಟ್ಟಿದ್ದು ಎಷ್ಟು ಅಂತ ಕೇಳ್ತಾನೆ. ಹೋಗ್ತಾನೆ. ಸಾಧನೆ ತಕ್ಕಂತ ಪ್ರಯೋಜನ ಇರಬೇಕು ಯಾವಾಗಲೂ ಕೂಡ. ಪರಲೋಕದ ಸಾಧನೆ ಎಂಬುದು ಇಹಲೋಕದ ಸಾಧನೆ ಇದ್ದಾಗಲ್ಲ. ಇಹಲೋಕದಲ್ಲಿ ಸಮಸ್ಯೆ ಇದ್ದರೂ ಕೆಲಸ ಮಾಡಿಬಿಡ್ತಾನೆ, ಆದರೆ ಪರಲೋಕದ ವಿಚಾರ ಬಂದಾಗ ಮಾಡೋದಿಲ್ಲ. ಇಹಲೋಕದಲ್ಲಿ ಎರಡು ಮೂರು ಭಾಗ ಇರುತ್ತೆ, ಸಣ್ಣ ಪುಟ್ಟ ವಿಷಯಗಳಾದರೆ ಇಗ್ನೋರ್ ಮಾಡ್ಬಿಡ್ತಾನೆ. ಸೀರಿಯಸ್ ವಿಷಯಗಳಾದ ಏನು ಮಾಡ್ತಾನೆ, ಯಾವುದೋ ಪ್ರಯಾಣ ಇರುತ್ತೆ ಆ ಸೀರಿಯಸ್ ನೋಡೋದಿಲ್ಲ, ಅಕ್ಸ್ಮ ಕ್ಯಾನ್ಸರ್ ಆದ್ರೆ ಹೋಗಲಿ ಅಂತ ಹೇಳ್ಬಿಡ್ತಾನೆ. ಆದರೆ ಇಂಟರ್ವ್ಯೂನೋ ದೊಡ್ಡ ಅಪಾಯಿಂಟ್ಮೆಂಟ್ ಇದ್ದಾಗ ಏನು ಮಾಡ್ತಾನಾಗ, ರಿಸ್ಕ್ ಅವಾಯ್ಡ್ ಮಾಡೋಕೆ ಭಾಳ ಆಲ್ಟರ್ನೇಟ್ ಸಾಕಷ್ಟು ಹುಡುಕ್ತಾನಾಗ. ನಿಶ್ಚಯ ಮಾಡ್ಕೊಂಡು ಟ್ರೈ ಮಾಡ್ತಾನೆ, 20% ನೋಡ್ತಾನೆ, ಕರೆಕ್ಟ್ ಡೇಟ್ ಆದವುದೋ ಅಲ್ಲೋ, ಟೈಮಿಂಗ್ಸ್ ಆದವುದೋ ಅಲ್ಲೋ ನೋಡ್ತಾನೆ. ಯಾವ್ದೋ ಲೆಟರ್ ಸಾಲ ಕೊಡೋ ಅಂತ ಲೆಟರ್ ವಾಪಸ್ ಕೊಡೋ ಅಂತ ಲೆಟರ್ ಓದೋದಿಲ್ಲ ಸರಿಗೆ, ಅದಕ್ಕೆ ಓದಿ ಅದೇ ಬರ್ದಿರ್ತಾನೆ ಮತ್ತೆ ಓದಿ ಬಿಟ್ಬಿಡ್ತಾನೆ. ಇಂಥ ವಿಷಯ ಮಾತ್ರ ಭಾರಿ ಕೇರ್ಫುಲ್ ಆಗೋತಾನೆ, ಯಾಕೆ ಇಂಪಾರ್ಟೆನ್ಸ್ ನೋಡ್ಕೊಂಡು ಡಿಸೈನ್ ಮಾಡ್ತಾನೆ. ಪರಲೋಕದ ವಿಚಾರ ಸಾಮಾನ್ಯ ಅಲ್ಲ ಹೇಳ್ತಾರೆ. ನಹಿ ಕಶ್ಚಿತ್ ಪ್ರಯೋಜನಾದಿ ಸಂದೇಹೇ ಅತಿ ಮಹಾಯಾಸ ಸಾಧ್ಯ ಪ್ರವರ್ತತೆ. ಸಾಮಾನ್ಯವಾಗಿರ್ತಕ್ಕಂಥ ಆಯಾಸವಾಗೋದಾದ್ರೆ ರಿಸ್ಕ್ ತಗೊಂಡ್ಬಿಡ್ತಾನೆ. ಮಹಾಯಾಸ ಸಾಧ್ಯವಾದಾಗ ಏನ್ ಮಾಡ್ತಾನೆ, ರಿಸ್ಕ್ ತಗೊಳ್ಳೋದಲ್ಲಿ ಏನ್ ಮಾಡ್ತಾನೆ, ಅದಕ್ಕೆ ಆದಷ್ಟು ಕನ್ಫರ್ಮ್ ಮಾಡ್ಕೊಂಡು ಪ್ರಯತ್ನ ಪಡ್ತಾನೆ. ಇನ್ನೊಮ್ಮೆ ನೋಡು, ಸರಿಯಾಗಿ ನೋಡು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಯಾವುದೋ ಮನೆಯಲ್ಲಿ ಜೀವನ ಜಿರಡೆ ಇದೆ, ಡೌಟ್ ಬಂತು, ಏನೋ ಹಾಳಾಗಿ ಮಾಡ್ಕೊಂಡ್ಬಿಡ್ತಾನೆ. ಚೇಳಿ ಇದೆ, ಸ್ವಲ್ಪ ಯೋಚನೆ ಮಾಡ್ತಾನೆ, ಅಷ್ಟು ಈ ರೂಮಿ ಬರೋದಂತ ನೋಡ್ಕೊಳ್ಳಂತ. ಹಾವಿದೆ, ಮನೆ ಬಿಟ್ಟು ಹೋಗ್ಬಿಡ್ತಾನೆ ಹೇಳಿ. ಅದಕ್ಕೆ ರಿಸ್ಕ್ ಜಾಸ್ತಿ ಆಗುತ್ತೆ ಅದ್ರ, ಯಾಕೆ ಒಂದೊಂದು ಅಪಾಯ ನೋಡ್ಕೊಂಡು ಮನುಷ್ಯ ಎಚ್ಚರಿಸ್ತಾನೆ. ಇದು ಸಂಸಾರದಲ್ಲಿ ಬದುಕೋ ರೀತಿಗೂ ಶಾಸ್ತ್ರ ವಿಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ನಮಗೆಲ್ಲ ಎಚ್ಚರಿಕೆ ಕೊಡ್ತಾರೆ, ಸುಮ್ಮನೆ ಏನೋ ಹೇಳ್ಕೊಂಡು ಕೇಳ್ಕೊಂಡು ಹೋದ್ರೆ ಸಾಲದು, ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಗಟ್ಟಿ ಮಾಡ್ಕೊಳ್ಳದೆ ಹೋದ್ರೆ ಸಾಧನೆ ಮಾಡ್ಕೊಳಕ್ ಆಗೋದಿಲ್ಲ, ಅದ್ರ ಅಧ್ಯಯನ ಆಗ್ಬೇಕು ಅಂತ ಗೊತ್ತಾಗ. ಸುಮ್ಮನೆ ಕೇಳ್ಕೊಂಡವ್ರ ಸಾಲದ ನಾ ಮಾಡ್ಕೊಂಡು ಹೋಗ್ತೀವಿ ಅಂತ ಕೇಳಿದ್ರೆ ಆಯ್ತು ಕೇಳ್ಕೊಂಡು ಹೋದ, ಅಲ್ಲಿ ಎಲ್ಲ ಹೋದ ಯಾರು ಪ್ರಶ್ನೆ ಮಾಡಿದ್ರೆ ಡೌಟ್ ಬಂತ, ಅಷ್ಟೇ ಬಿಟ್ಬಿಟ್ಟು. ಏನ್ರಿ ವಾಯ್ದೇವ್ರು ಭಾರಿ ದೊಡ್ಡವರು ಅಂತೀರಿ, ಅದೆಲ್ಲ ನೋಡಿದಿಲ್ಲ, ನಾಶಿಕ್ಯ ನಾಶಿಕ್ಯವಾಯ ಅಂತ ಗೊತ್ತಿಲ್ಲ, ಹುಲ್ಕಟ್ಟಿ ಹತ್ತಕ್ಕಾಗಲಿಲ್ಲ, ವಾಯು ಜೊತೆ ಬಿಟ್ಟಬೇಟ ಪ್ರದೇಶದಿಂದ. ಯಾಕೆ ಅವ್ರು ಏನು ಓದಿಲ್ಲ ಅದೆಲ್ಲ ಕೂಡ, ಆ ವಾಯು ಬೇರೆ ಅಂತ ಗೊತ್ತಿಲ್ಲ ಅವ್ರಿಗೆ, ಜಿಜ್ಞಾಸೆ ಮಾಡಿಲ್ಲ. ನಾಶಿಕ್ಯ ವಾಯು ಬೇರೆ, ಮುಖ್ಯ ಪ್ರಾಣದೇವರು ಬೇರೆ, ಅದನ್ನ ಗೊತ್ತೇ ಇಲ್ಲ, ಕನ್ಫ್ಯೂಷನ್ ಮತ್ತೆ ಹೋಗ್ಬಿಟ್ಟು. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಸುಲಭವಾಗಿ ನಮಗೆ ನಮ್ಮ ನಮ್ಮಲ್ಲಿ ನಾಲ್ಕು ಜನ ಇದ್ರೆ ಯೋಚನೆ ಬರೋದಿಲ್ಲ. ಇನ್ನೊಬ್ರು ಹೊಸ ಸೇರ್ಕೊಂಡ ಅಂದ್ರೆ ಒಂದು ಡೌಟ್ ಕ್ರಿಯೇಟ್ ಮಾಡುತ್ತೆ, ಏನಾಗುತ್ತೆ ಅಲ್ಲಿಗೆ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ತಿಳಿತಾ? ಅದಕ್ಕೆ ಅಧ್ಯಾತ್ಮ ವಿಚಾರದೊಳಗೆ ಎಂದು ಕೂಡ ಏನಾಗಬಾರ್ದು. ನಾವು ಈಗ ನಮಗೆ ಡೌಟ್ ಬಂದಿಲ್ಲ ಅಂತ ತಿಳ್ಕೊಬಾರ್ದು. ಮುಂದಿನ ಯಾರು ಗಂಟು ಬಿಡ್ತಾರೆ, ಯಾರಿಗೆ ಗೊತ್ತು ನಮಗೆ? ಅವ ಸರಿಯಾಗಿ ಓದಿದ್ರೆ ಏನಾಗುತ್ತಾಗ ಒಳಗೆ ಸ್ಟಾಕ್ ಇರುತ್ತೆ, ಅದು ಅವ್ರು ಹೇಳಿದ್ರೆ ಮನಸ್ಸು ಒಪ್ಪೋದಿಲ್ಲ, ತಪ್ಪು ಹೇಳ್ತಾರೆ ಅಂತ ಅನಿಸ. ಎಷ್ಟೋ ಜನಗಳಿಗೆ ಇವಾಗ ಓದಿರೋದಿಲ್ಲ, ಅವರು ತಪ್ಪು ದಾರಿಗೆ ಹೋಗೋದಿಲ್ಲ, ಅದಕ್ಕೆ ಸ್ಟ್ರೆಂತ್ ಇರುತ್ತೆ. ಹಿಂದೆ ಜನ್ಮಾಂತರ ಮಾಡಿದ ಸಾಧನೆ ಅವ್ರನ್ನ ಕಾಪಾಡುತ್ತೆ. ಅದು ಯೋಚನೆ ಮಾಡಿ, ಈಗ ದುಡಿತಾ ಇಲ್ಲ, ಇನ್ನು ಕೂಡಿಟ್ಟು ಹಣ ಜೀವನ ಮಾಡ್ತಾರಲ್ಲ, ಆ ಟೈಪ್ ಬ್ಯಾಂಕಲ್ಲಿ ಇಟ್ಟಿದ್ದೇ ಬಿಡ್ರಿ ಅಂತ ಹೇಳ್ತಾನಲ್ಲ, ಆ ಟೈಪ್ ಅದು. ನಮಗೀಗಲೇ ಉಪಯೋಗ ಬರೋದು ಎಷ್ಟು ಮುಖ್ಯನೋ, ಜನ್ಮಾಂತರಕ್ಕೆ ಉಪಯೋಗ ಬರಬೇಕು. ಆದಷ್ಟು ವಿಷಯಗಳನ್ನ ಎಲ್ಲೂ ಕೂಡ ನಾವು ವೇಗ ತಿಳ್ಕೊಳಕ್ ಹೋಗ್ಬಾರ್ದು. ಹೇಗೆ ತಿಳ್ಕೊಬೇಕು? ಗಟ್ಟಿ ಮಾಡ್ಕೋಬೇಕಲ್ಲ, ಅದು ಮುಖ್ಯವಾಗಿ ಆಚಾರ ಹೇಳಿ. ಸತ್ಸಿದ್ಧಾಂತದ ಬಗ್ಗೆ ಮಾತ್ರ ರಿಸ್ಕ್ ತಗೊಳಕ್ ಹೋಗ್ಬಾರ್ದು, 100% ಕನ್ವಿನ್ಸ್ ಮಾಡ್ಬೋದು. ಕೆಲವು ಸಣ್ಣ ಪುಟ್ಟ ವಿಚಾರ ಇರುತ್ತೆ, ಏಕಾಸಿ ಎಂದು ತಿಳ್ಕೊಳ್ಳೇಬೇಕು ನಾವು. ಅದಕ್ಕೆ ಬಿಟ್ಟರೆ ಎಷ್ಟು ಪಾಪ ಇದೆ ಹೇಳ್ಬಿಟ್ಟಿದ್ದಾರೆ. ಇವತ್ತೊಂದು ವರ್ಮಾಷ್ಟು ಬಂದು ನಾಲ್ಕು ಕೆಲಸ ಕೂಡ ಸೊಕ್ಕೊಳ್ಬೇಡ, ದೊಡ್ಡ ಬರೀ ಫೋನ್ ಬಿಡೋದ್ರೊಳಗೆ ಬೇಡ ಬೇಡ, ಅಕ್ಸ್ಪಾತ್ ಕೂಡಿಸ್ತೀರಿ, ಏನು ಹತ್ತಿರ ಪ್ರಾಣ ಹೋಗುತ್ತೆ, ಏನು ಆಗಲಿಲ್ಲ, ಅದು ಮತ್ತೆ ಕೂಡಿಸಿ ಏನೋ ಮಾಡಿ, ಎಂಥ ದೋಷ ಇಲ್ಲ. ಆದರೆ ಅದು ದೊಡ್ಡವ್ರತ, ಅದು ಬಣ್ಣ ಸರಿ ಇಲ್ಲ, ಕಾರ ಕೂತಾರೆ ಓಡ್ ಆಗ ಓಡಿಸ್ತಾರೆ, ಬ್ರೇಕ್ ಸರಿ ಇಲ್ಲ ಅಂದರೆ ಹೋಗ್ಬಿಟ್ಟು ಹಿಡಿದ ಬಿಡ್ತಾರೆ, ಕೊಡೋದಿಲ್ಲ ಅವ್ರು. ಬ್ರೇಕ್ ಸರಿ ಇಲ್ಲ ಅವನು ಕೊಡೋದಿಲ್ಲ, ಬಣ್ಣ ಸರಿ ಇಲ್ಲ, ಸೀಟ್ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳ ಅಂತ ಹೇಳ್ತಾರೆ. ಅವೆಲ್ಲ ನೋ ಪ್ರಾಬ್ಲಮ್, ಆದರೆ ಇಂಪಾರ್ಟೆಂಟ್ ಮಾತ್ರ ಹಾಗಾಗಬಾರ್ದು. ಏನ ಹೌದಾ? ಇಷ್ಟು ದಿವಸದ ಮೇಲೆ? ಓಹೋ, ಅದೇ ನಮ್ಮಲ್ಲಿ ಆಗಿರೋದು ಹಾಗೇನೆ, ಎಷ್ಟೋ ವಿಷಯಗಳು ಬರೋದನ್ನು ಬಿಟ್ಬಿಡ್ತಾರೆ. ಆಮೇಲೆ ಎಷ್ಟೋ ಜನ ಕೆಲವು ಬರ್ತಾ ಇರುತ್ತೆ, ಏ ನಮ್ಮಲ್ಲಿ ಬರಲ್ಲ ಅಂತ ಜೀವನ ಮಾಡ್ಬಿಡ್ತಾರೆ. ಅವ್ರು ತಿದ್ಕೊಂಡು ಹೋಗಿ ಎಷ್ಟೋ ವರ್ಷ ಹೋಗ್ಬಿಟ್ಟಿರುತ್ತೆ ಆಮೇಲೆ, ಹಾಗಾಗಬಾರ್ದು. ಬರೋದಿಲ್ಲ, ಎಲ್ಲ ಎಲ್ಲ ಮಾಡ್ಬಿಟ್ಟು ಬಜೆಟ್ ಆಗ್ಬಿಡುತ್ತೆ, ಹಾಗೆ ಮಾಡ್ಕೋಬಾರ್ದು. ನಹಿ ಕಶ್ಚಿತ್ ಸೂತ್ರ, ಮತ್ತೆ ಯಾವ್ದಾದ್ರು ಮಠದವ್ರು ತಗೋತಾರೆ ಅಂದ್ರೆ ತಗೊಂಡ್ಬಿಟ್ರೆ ಮುಗಿದ್ರೆ, ಎಲ್ಲ ಮಠದವರು ದೇವ್ರ ನೈವೇದ್ಯ ಮಾಡ್ತಾರೆ, ಮತ್ತೆ ತನಿಖೆ ಸ್ವಲ್ಪ ಬಹಳ ದೊಡ್ಡ ವಿಚಾರ ಮಾಡೋ ಕಾರಣ ಇಲ್ಲ ಸರ್. ಅದು ಈರುಳ್ಳಿ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅದು ಅದು ವಿಚಾರ ಬೇರೆ. ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವುದೇ ಕೇಳ್ತಾರೆ ಅಂದ್ರೆ ರಿಸ್ಕ್ ಎಲ್ಲಿ ಜಾಸ್ತಿ ಇದೆ ನೋಡ್ಬೇಕು. ಯಾವಾಗ ಕೂಡ ರಥಭಂಗ ಬೇರೆ, ಧರ್ಮಭಂಗನೇ ಬೇರೆ, ಅನೇಕ ವ್ಯವಸ್ಥೆಗಳಿರುತ್ತೆ, ಅದರಲ್ಲಿ ಹೆಚ್ಚೆಚ್ಚೆಚ್ಚು ಇದು ನೋಡ್ಕೋ ಹೋಗಬೇಕು. ಅರ್ಥ ಆಯ್ತಾ? ಇದು ಪ್ರಾಣನೇ ಹೋಗುತ್ತೆ ಅಂತ ಯಾವ್ದು ಗಾಯ ಆಗಿರುತ್ತೆ ಹೇಳ್ತಾನೆ, ಇನ್ನೊಂದು ಹದ್ದೇಸ್ಬಿಟ್ಟು ನಡೀತಾ ಅಂದ್ರೆ ಬಿಟ್ಬಿಡ್ತಾನೆ. ಇವತ್ತೇ ಅದಕ್ಕೆ ಪಾಟಿರೋದು ಏನು ಮಾಡೋಕ್ಕಾಗಲ್ಲ, ಇವತ್ತಾಗಬೇಕಾದ್ರೆ ಎಲ್ಲ ಕೆಲಸ ಡ್ರಾಪ್ ಮಾಡಿಬಿಡ್ತಾರೆ. ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಏನು ಕೆಲವರು ಕೊಟ್ಟರೆ ಅವ್ರು ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾ. ಕೆಲವೊಂದು ಪೋಸ್ಟ್ಪೋನ್ ಮಾಡೋಕೆ ಬರೋದು, ಕೆಲವು ಪೋಸ್ಟ್ಪೋನ್ ಮಾಡೋಕೆ ಬರೋದಿಲ್ಲ. ಆಧ್ಯಾತ್ಮಿಕ ವಿಚಾರಣೆ ಏನು ಮಾಡಿದ್ರೆ ಪೋಸ್ಟ್ಪೋನ್ ಮಾಡಬಾರ್ದು, ಮತ್ತೆ ವೇಗವಾಗಿ ಮಾಡಬಾರ್ದು, ಗಟ್ಟಿಯಾಗಿ ತಿಳ್ಕೊಂಡೇ ಮಾಡಬೇಕು. ಯಾಕೆ? ಅದರಿಂದ ನಮಗೆ ಭವಿಷ್ಯನೇ ರೂಪಿಸುತ್ತೆ, ಭವಿಷ್ಯ ರೂಪಿಸುತ್ತೆ. ಅದು ವಿರುದ್ಧ ಆಗಲ್ಲ. ಸ್ವಲ್ಪ ಹೆಚ್ಚಿಗೆ ಎಷ್ಟೋ ಜನ ಮನೆ ಕಷ್ಟ ಪೇಂಟೆ ಹೊಡ್ತಾರೆ, ಎಷ್ಟೋ ದುಡ್ಡಾಗುತ್ತೆ, ಫೋಟೋ ಹಾಕೋದ್ರೆ ದುಡ್ಡಿಲ್ಲ ಅಂತ ಬಿಡೋದಿಲ್ಲ, ಅದು ಕಷ್ಟಪಟ್ಟಾಗಿಸ್ತಾರೆ. ಆ ಬೆಲ್ಟ್ ಹೊಡ್ಸೋದು ಮಾತ್ರ ಎಷ್ಟೋ ಬಹಳವರೆಗೂ ಓಡಾಡ್ಬೋದು. 8-10 ವರ್ಷ ನೋಡಿದ್ದೀನಿ ಕೆಲವ್ರನ್ನ ಬರೀಬರ ಹೊಡ್ಸಿ ಬಿಟ್ಬಿಟ್ಟಿರ್ತಾರೆ, ಹೊಡ್ಸೋದಿಲ್ಲ. ಅಷ್ಟು ದುಡ್ಡು ಸಾಕಾಗಲಿ ಮತ್ತೆ ಯಾರು ಲೋನ್ ಮಾಡ್ತಾರೆ ಬಿಟ್ಟೆ ಬಿಟ್ಟೆ ಅಂತ ಹೇಳ್ತಾರೆ. ಆದ್ರೆ ಅದೇ ಅಭ್ಯಾಸ ಆಯ್ತು ಅಂದ್ಬಿಡ್ತಾನೆ. ಕೊನೆಗೆ ನಾ ಸೀರಿಯಸ್ ಆಗಿ ಯೋಚನೆ ಮಾಡೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ಯಾವ ಶಾಸ್ತ್ರ ವಿಚಾರವನ್ನ ಲೈಟ್ ಆಗಿ ತಗೋತೀನಿ. ಈ ವಿಷಯ ಏಕಾಚಿ ಬಗ್ಗೆ ಎಲ್ಲರೂ ಭಾರಿ ಲೈಟ್ ಆಗಿ ತಗೊಂಡಿರೋದು. ಏ ಅದ ಅದು ಒಂದಿರುತ್ತೆ, ನಿಮಗೆ ನೀವು ಮಾಡಿದ್ರೆ ನಾವು ಮಾಡ್ತೀವಿ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅದು ಅದನ್ನು ನಿಶ್ಚಯ ಮಾಡ್ಕೊಳ್ಳಿ. ಆಚಾರ್ಯ ಎಷ್ಟು ಒತ್ತು ಕೊಡ್ತಾರೆ ಅಂದರೆ ಹೇಳೋದಕ್ಕೆ ಅಷ್ಟು ಒತ್ತು ಕೊಡ್ತಾರೆ. ಉಳಿದ್ರ ಬಗ್ಗೆ ಅಷ್ಟು ಒತ್ತು, ಅದ್ರ ಬಗ್ಗೆ ಭಾರಿ ಗಲಾಟೆ ಮಾಡ್ತಿರ್ತ, ಸಣ್ಣ ವಿಷಯದ ಬಗ್ಗೆ ಭಾರಿ ಗಲಾಟೆ ಮಾಡ್ತಾರೆ. ಇದ್ರ ಬಗ್ಗೆ ಏನಿಲ್ಲ. ಇವ್ರು ಮೂಲಮಟ್ಟದ ಬಗ್ಗೆ ಪುಸ್ತಕ ಬರೀರಿ, ಬೂದಾಯ್ತು ಕತೆ, ಕೋರ್ಟ್ ಕಾಜಿ ಎಲ್ಲ ಕತೆ ಮುಗಿಸಾಕ್ಬಿಡ್ತಾರೆ. ಬೇರೆ ವಿಷಯದ ಬಗ್ಗೆ ಆ ವಿಷಯ ತಂಟೆ ಕೂಡ ಹೋಗೋದಿಲ್ಲ, ಭಾಳ ತಪ್ಪು. ಆಚಾರಕ್ಕಿಂತ ಆಪ್ತರ ಇರ್ತಾರೆ, ಅವ್ರೇ ಹೇಳಿಬಿಟ್ಟಿದ್ದಾರೆ. ಡೌಟ್ ಬಂದ ಮರು ದಿವಸ ಮಾಡಿ, ಮೂದೋಯ್ತು ಕತೆ, ಇನ್ನೇನು ಯಾರು ಏನು ಮಾಡೋಗಿಲ್ಲ ಇಲ್ಲ. ಆಚಾರ ದೊಡ್ಡವರು ಯಾರು, ಯಾರು ಮೂಲ ಗುರುಗಳು ಯಾರು ಮತ್ತೆ ಮೂಲ ಗುರುಗಳು ಯಾರು? ಮೂದೋಯ್ತು ಅಲ್ಲಿ ಮೂಲ ಎಲ್ಲರಿಗೂ ಮೂಲ ಗುರುಗಳು, ಮತ್ತೆ ಒಬ್ಬರಿಗಲ್ಲ. ಮತ್ತೆ ಅವ್ರ ವಾಕ್ಯ ಇಲ್ಲ ಅಲ್ಲ, ಕರೆಕ್ಟ್ ವಾಕ್ಯ ಇದೆ, ಅದು ಯಾರು ಮಾತಾಡೋಕ್ಕೆ ಬರೋದಿಲ್ಲ. ಆಪ್ತ ತಸ್ಮಾನ್ ನೇದಂ ಪ್ರಯೋಜನಾದ್ಯ ಉಪದೇಶ ಮಾತ್ರಂ ಕಿಂತು ಶ್ರೌತಸ್ಯ ಪ್ರಯೋಜನಾ ದೇಹೇ ನ್ಯಾಯೇನ ಉಪಾದನಾರ್ಥವಿತ್ತೇವ ಪರಿಹಾರ. ಅದಕ್ಕೆ ಅತಿ ಮಹಾಯಾಸ ಸಾಧ್ಯ, ಆಯಾಸ ಮಹಾಯಾಸ ಅತಿ ಮಹಾಯಾಸ, ಶಾಸ್ತ್ರದ ವಿಚಾರ ಅತಿ ಮಹಾಯಾಸ ಸಾಧ್ಯ ಪ್ರವರ್ತತೆ. ಪ್ರಾಗುಕ್ತ ಅನರ್ಥ ಪರಂಪರಾಶ್ಚ ಕಥಂ ನ ಶಂಕೇತ. ಆದ್ರಿಂದನೇ ಎಂದು ಕೂಡ ಹಿಂದೆ ಹೇಳಿದಂಥ ಅನರ್ಥ ಪರಂಪರೆಗಳನ್ನ ಶಂಕೆ ಮಾಡಿದ್ರೆ ಸಾಧ್ಯನೇ ಇಲ್ಲ. ತಸ್ಮಾನ್ನೇದಂ ಪ್ರಯೋಜನಾದ ಉಪದೇಶ ಮಾತ್ರ ಕಿಂತ ಸರ್ವತಶ್ಚ ಪ್ರಯೋಜನಾದೇಹೇ ನ್ಯಾಯನ ಉಪಾದನಾರ್ಥವಿದ್ದೇವ ಪರಿಹಾರ. ವೆರಿ ಇಂಪಾರ್ಟೆಂಟ್. ವೇದಾದಿಯಲ್ಲಿ ಪ್ರಯೋಜನ ಎಷ್ಟೋ ಕಡೆ ಕೇಳಿರ್ತೇವೆ. ಬ್ರಹ್ಮಸೂತ್ರ ಹಾಗಲ್ಲ, ಪ್ರಯೋಜನ ಹೇಳಲೇಬೇಕು, ಗಟ್ಟಿ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾ ಇದೆ. ಅದು ಬ್ರಹ್ಮಸೂತ್ರಗಳು ಬೇರೆದಕ್ಕೆ ವ್ಯತ್ಯಾಸ ಇದೆ. ಇದು ಬಾಕಿ ಓದಿಬಿಟ್ರೆ ವೇದಾದಿಗಳು ಓದಿದಾಗ ಸಿಂಪಲ್ ನೆರೇಷನ್ ಇರೋ ಚಾನ್ಸ್ ಇರಬಹುದು. ಬ್ರಹ್ಮಸೂತ್ರ ಮಾತ್ರ ಏನು ಮಾಡುತ್ತೆ, ಅದನ್ನ ತೀರ್ಮಾನ ಮಾಡಿರ್ತಕ್ಕಂಥ ಮಾತು. ಆದ್ದರಿಂದ ಬ್ರಹ್ಮಸೂತ್ರ ಪರವಿದ್ಯೆ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಇದು ಫೈನಲ್ ಜಜ್ಮೆಂಟ್ ಕೊಡ್ತಿರೋ. ಅದಕ್ಕಾಗಿ ಬ್ರಹ್ಮಸೂತ್ರಗಳಲ್ಲಿ ಬರೀ ಪ್ರಯೋಜನಾದಿ ಉಪದೇಶ ಬಂದಿಲ್ಲ, ಪ್ರಯೋಜನಾದಿಗಳ ಸಮರ್ಥನೆ ಮಾಡ್ತಾ ಇರ್ತಾರೆ. ಸಮರ್ಥನೆ ಬೇರೆ, ಉಪದೇಶ ಬೇರೆ. ನ್ಯಾಯೇನ ಉಪಾದನಾರ್ಥಮಿತ್ತೇವ ಪರಿಹಾರ. ನ್ಯಾಯ ಅಂದರೆ ಯುಕ್ತಿ, ಶಾಸ್ತ್ರೋಕ್ತವಾದ ಯುಕ್ತಿಯಿಂದ ಬ್ರಹ್ಮಸೂತ್ರಗಳು ವೇದಾದಿ ಬ್ರಹ್ಮ ಜಿಜ್ಞಾಸೆಗೆ ಎಷ್ಟು ಪ್ರಯೋಜನ ಇದೆ ಎಂಬುದನ್ನು ಗಟ್ಟಿಯಾಗಿ ಹೇಳಿಕೊಂಡಿದೆ, ಖಚಿತ ಹೇಳಿಕೊಂಡಿದೆ. ಆಪ್ತತ್ವಂತೂ ನ್ಯಾಯಸ್ಯ ಉಪೋತ್ಪರಕ ಮಾತ್ರಮಿತಿ ಭಾಷ್ಯಕಾರಿಯಂ ತದ್ಯುತ್ಪಾದನಮಿ ನಾನರ್ಥಕಂ. ಹಾಗಿದ್ರೆ ಆ ವೇದವ್ಯಾಸರ ಆಪ್ತರು ಅಂತ ಹೇಳಲೇಬೇಕಾಗಿಲ್ಲ. ಹಾಗಿದ್ರೆ ಎಲ್ಲ ದಿ ಬೇಸಿಸ್ ಆಫ್ ಪ್ಯೂರ್ ಲಾಜಿಕ್ ಡಿಪೆಂಡ್ ಆಗೋದಾದ್ರೆ ವೇದವ್ಯಾಸರ ನಾರಾಯಣ ಚೇಷ್ಟ ಯಾಕೆ ಹೇಳಿದ್ರಿ ನೀವೀಗ ಅಂತ ಕೇಳಿದ್ರೆ ಗೊತ್ತಾನೆ ಬ್ರಹ್ಮಸೂತ್ರಗಳ ವೈಶಿಷ್ಟ್ಯ ಏನಪ್ಪ, ಪ್ರತಿಯೊಂದನ್ನು ಕನ್ವಿನ್ಸ್ ಮಾಡುತ್ತೆ ಅಂತ ಹೇಳಿದ್ರು. ಕನ್ವಿನ್ಸ್ ಮಾಡಿ ಹೇಳಿದ್ಮೇಲೆ ವೇದವ್ಯಾಸರ ಆಪ್ತರು ಅಂತ ತಿಳ್ಕೊಂಡು ನೆಸಿಟಿ ಯಾಕೆ ಬಂತು ನಮಗೀಗ ಮುಗಿದೋಯ್ತಾಗ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಆಪ್ತತ್ವಂತ ನ್ಯಾಯೋಸ್ಯ ಉಪೋತ್ಪನಕ ಮಾತ್ರ ಮಿತಿ, ನ್ಯಾಯಕ್ಕೆ ಇನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಅದು ಹೇಳಿದ್ದು ಅಷ್ಟೇ. ಕರೆಕ್ಟ್ ಆಗಿದೆ, ಜೊತೆಗೆ ಆಪ್ತರು ಬೇರೆ ಪ್ಲಸ್ ಪಾಯಿಂಟ್ ಅಷ್ಟೇ ಹೊರತು ಮೇನ್ ಆಪ್ತತ್ವ ಪಾಯಿಂಟ್ ಅಲ್ಲ. ಅರ್ಥ ಆಯ್ತಾ? ಈಗ ಮೇನ್ ಪಾಯಿಂಟ್ ಯಾವುದು ಇದರೊಳಗೆ? ನ್ಯಾಯೋಪೇತತ್ವನೇ ಮೇನ್ ಪಾಯಿಂಟ್. ಅದಕ್ಕೆ ಉಪೋತ್ಪರಕವಾದ ಯಾವುದು ಅದು ನಾವು ಯೋಚನೆ ಮಾಡಿದ್ರೆ ಬ್ರಹ್ಮಸೂತ್ರಗಳಿಗೆ ಬೇರೆ ವ್ಯತ್ಯಾಸವನ್ನು ತೋರಿಸ್ತಾ. ತಿಳಿತಾ? ಇವತ್ತು ನಾವು ಒಂದು ಹಾಡು ಓದ್ತೇವೆ, ಆ ಓಡೋ ರೀತಿ ಬೇರೆ, ಈ ಶಾಸ್ತ್ರ ಅಲ್ಲೋದ ರೀತಿ ಬೇರೆ. ಇಲ್ಲಿ ಕನ್ವಿನ್ಸ್ ಮಾಡೋ ಉದ್ದೇಶ ಇದೆ, ಅಲ್ಲಿ ನೆರೇಷನ್ ಇದೆ. ನೆರೇಷನ್ ಇಂದ ಕನ್ವಿಷನ್ ಇರಬಹುದು. ಆ ನೆರೇಷನ್ ಪ್ರಧಾನ, ಉತ್ಪಾದನೆ ಗೌಣ. ಇಲ್ಲಿ ಉತ್ಪಾದನೆ ಪ್ರಧಾನ, ನೆರೇಷನ್ ಗೌಣ. ತಿಳಿತಾ? ಈಗ ಈ ರೀತಿ ಹೇಳೋದ್ರಿಂದ ಶಾಸ್ತ್ರದ ರೀತಿಗೂ ಬರೀ ನೆರೇಷನ್ ತುಂಬಾ ವ್ಯತ್ಯಾಸ ಇದೆ. ಆಪ್ತತ್ವತ್ತು ನ್ಯಾಯಸ್ಯ ಉಪೋದ್ಬಲಕ ಮಾತ್ರ ಮಿತಿ ಭಾಷ್ಯಕಾರಿಯಂ ತದ್ಯುತ್ಪಾದನಮಿ ನಾನರ್ಥಕಂ. ತದ್ಯುತ್ಪಾದನಂ ಅಂದ್ರೆ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ ಅಂತ ಹೇಳಿದ್ರಲ್ಲ, ಅದು ಉಪಯುಕ್ತ ಆಗುತ್ತೆ ಏನಲ್ಲ. ಭಾರಿ ಕರೆಕ್ಟ್ ಆಗಿ ಹೇಳ್ಬಿಟ್ರು. ಯಾರೋ ಗೊತ್ತಾಯ್ತಿಲ್ಲ ಅವ್ರು ಯಾರು ಅಂತೇಳಿ, ಭಾರಿ ಕನ್ವಿನ್ಸ್ ಆಯ್ತು. ಯಾರು ಗೊತ್ತಾಯ್ತಿದ್ರೆ ಹೌದಾ, ಇನ್ನೂ ಕೂಡಿ ಖುಷಿ ಆಯ್ತು ಅವ್ರಿಗೆ. ಹೇಳಿದ್ದಕ್ಕೆಲ್ಲ ಏನ್ ಮತ್ತೆ ಅದಕ್ಕೀಗ ಭಾರಿ ಶ್ರೇಷ್ಠ ಆಗುತ್ತೆ, ಅದು ವಿಶೇಷ. ಅತಏವ ಅಸ್ಯ ಸೂತ್ರಸ್ಯ ನ ಶಾಸ್ತ್ರ ಬಹಿರ್ಭಾವ. ಆದ್ರಿಂದನೇ ಈ ಸೂತ್ರ ಕೂಡ ಯಾರು ಸೇರ್ಕೊಂಡ್ಬಿಟ್ಟಿದೆ, ಶಾಸ್ತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂತಕ್ಕಂತ ಸೂತ್ರ ಶಾಸ್ತ್ರಾಂತರ್ಗತವಾದ ಸೂತ್ರ ಅದು. ಅಧ್ಯಯನ ವಿದ್ಯಾದಿವತ್ ಅಸ್ಯ ಆಪ್ಯತೆ ಆರಂಭಣೀಯತ್ವ ಸಿದ್ಧೇಹೇ ನಾನವಸ್ಥಾದಿ ದೋಷೋಪಿ ಇತಿ. ಆದರೆ ಅಧ್ಯಯನ ವಿದ್ಯಾದಿವತ್ ಅಸ್ಯ ಆಪ್ಯತೆ ಆರಂಭಣೀಯತ್ವ ಸಿದ್ಧೇಹೇ ನ ಅನವಸ್ಥಾದಿ ದೋಷೋಪಿ ಇತಿ. ಅಧ್ಯಯನ ವಿಧಿ ಅಂತ ಓದಬೇಕು ಅಂತ ಯಾವಾಗ ಸಿದ್ಧವಾಯಿತು ಅದೇ ರೀತಿಯೇ ಆರಂಭಣೀಯವೇ ಆಗಿದೆ ಅಂತ ಕೂಡ ಅದು ಸಿದ್ಧವಾಗೋದ್ರಿಂದ ನಾವು ಈ ಪ್ರಯೋಜನಾದಿಗಳು ಇದಕ್ಕಿದೆಯೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ಕೋತಾನೆ. ಅನ್ಯೋನ್ಯಾಸ್ತ್ರೇ ಬರುತ್ತೆ, ಅನವಸ್ಥ ಬರುತ್ತೆ, ಏನೇನೋ ಪ್ರಶ್ನೆ ಕೇಳಿದ್ದೀಯಲ್ಲ ಆ ಪ್ರಶ್ನೆಗೆಲ್ಲ ಉತ್ತರ ಸಿಕ್ತು ಅಂತ ಹೇಳಿ. ಒಟ್ಟು ಬ್ರಹ್ಮಸೂತ್ರಗಳಿಂದ ವಿಶೇಷವಾಗಿ ಅಧ್ಯಾತ್ಮ ವಿದ್ಯೆಯ ಮಹತ್ವ ಇದೆ, ಅದರ ಪ್ರಯೋಜನಾದಿಗಳು ಇದ್ದೇ ಇದೆ ಅಂತ ಹೇಳಕ್ ಹೊರಟಿದ್ದಾರೆ. ಅದನ್ನು ಮೊದಲನೇ ಸೂತ್ರದಲ್ಲಿ ಸ್ಪಷ್ಟ ಮಾಡುತ್ತಿದ್ದಾರೆ ಅಂತ ತಿಳಿಸಿದರು. ಕಹ ಪುನರಸ್ಯ ಸೂತ್ರಸ್ಯ ಪ್ರಸಂಗ, ಕಹ ಪುನರಸ್ಯ ಸೂತ್ರಸ್ಯ ಪ್ರಸಂಗ ಉಚ್ಯತೆ. ಪ್ರಾರಂಭಿಸಿತತಯಾ ಹಿ ಬುದ್ಧಿ ಸನ್ನಿಹಿತಂ ಶಾಸ್ತ್ರಂ ಸೂತ್ರಕಾರಸ್ಯ ತತ್ರ ಸಂಶಯ ಕಿವಿದಂ ಆರಂಭಣೀಯಂ ನವಾಯಿತಿ. ಈ ಸೂತ್ರಕ್ಕೆ ಪ್ರಸಂಗ ಏನು ಬಂತು, ಕಾಂಟೆಕ್ಸ್ಟ್ ಏನು ಅಂತ ಪ್ರಸಂಗ ಅಂದ್ರೆ ಏನು, ಈ ಸೂತ್ರಕ್ಕೆ ಏನಪ್ಪ ಪ್ರಸಂಗ ಮೊದಲೇ ಸೂತ್ರಕ್ಕೆ, ಅಥ ಅತಃ ಬ್ರಹ್ಮ ಜಿಜ್ಞಾಸ, ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಇಷ್ಟಿದೆ, ಏನಾದ್ರೆ ಹೇಳ್ತೇವೆ ಅಂತ ಕೇಳು ಅಂತ ಹೇಳ್ತಾರೆ. ಪ್ರಾರಂಭಿಸಿತತಯ ಈ ಬುದ್ಧಿ ಸನ್ನಿಹಿತಂ ಶಾಸ್ತ್ರ ಸೂತ್ರಕಾರಸ್ಯ, ಸೂತ್ರಕಾರರಾದ ವೇದವ್ಯಾಸ ದೇವರು ಇಡೀ ಶಾಸ್ತ್ರ ಬುದ್ಧಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಪ್ರಾರಂಭ ಮಾಡಿಕೊಂಡಿದ್ದಾರೆ. ತತ್ರ ಸಂಶಯ ಕಿವಿದ ಆರಂಭಣೀಯಂ ನವಾಯಿತಿ, ಅಲ್ಲಿ ಸಂಶಯ ಬಂತು. ಈ ಸೂತ್ರ ಬ್ರಹ್ಮಸೂತ್ರಗಳನ್ನ ಓದೋದು ಕರ್ತವ್ಯ ಹೌದೋ ಅಲ್ಲೋ ಅಂತ, ಪ್ರಾರಂಭಣೀಯತ್ವ ಅಂದ್ರೇನೋ ಉಪಾಧೇಯತ್ವ ಅವಶ್ಯ ಓದಲೇಬೇಕೇ ಅನ್ನೋ ಪ್ರಶ್ನೆ ಬಂತು. ಓದಬೇಕೋ ಬೇಡವೋ ಇವತ್ತು ನಮಗೆ ಪ್ರಶ್ನೆ ಇಲ್ಲ, ತೀರ್ಮಾನ ಇದೆ ಏನಂತ, ಓದಲೇಬಾರದು ತಾತ, ಇದು ಓದಲೇಬೇಕಾಗಿಲ್ಲ, ಯಾರೋ ಓದಬಹುದು ಅಂತೇಳಿ. ಪ್ರತಿಯೊಬ್ಬರು ಕೂಡ ಬುದ್ಧಿವಂತನ ಓದಲೇಬೇಕಿದೆ. ಉಪಲಭ್ಯಂತೆ ಖಲು ಉಭಯ ವಿಧಾನ್ಯಪಿ ವಾಕ್ಯಾನಿ, ಎಷ್ಟೋ ವಾಕ್ಯಗಳಂತ ಉಂಟು, ನಾವು ನೋಡ್ತೇವೆ, ನೋಡಿದ ತಕ್ಷಣ ಬಿಟ್ಬಿಡ್ತೇವೆ, ನಮಗೆ ಯೂಸ್ಲೆಸ್ ಅಂತ ಬಿಟ್ಬಿಡ್ತೇವೆ, ಕೆಲವು ಯೂಸ್ಫುಲ್ ಅಂತ ತಿಳ್ಕೊತೇವೆ. ಬ್ರಹ್ಮಸೂತ್ರ ಯಾವ್ದಕ್ಕೆ ಸೇರುತ್ತಿದೋ, ಯೂಸ್ಫುಲ್ ಸೇರುತ್ತೋ ಯೂಸ್ಲೆಸ್ ಸೇರುತ್ತೋ, ವಾಕ್ಯಂಚ ಇದಂ, ಇದು ವಾಕ್ಯ ಅಂತ ಹೌದು, ಅಥವಾ ಬ್ರಹ್ಮ ಜಿಜ್ಞಾಸ ವಾಕ್ಯ ರೂಪ ಹೌದು. ಅದೇ ರೀತಿ ನಾಚೆ ವಿಶೇಷ ದೃಶ್ಯತೆ, ಇದು ವಾಕ್ಯ, ಅಥವಾ ಜೈಮಿನಿ ಸೂತ್ರನೂ ವಾಕ್ಯನೇ, ವ್ಯಾಕರಣ ಸೂತ್ರಗಳು ವಾಕ್ಯನೇ, ಆದ್ರೆ ಎಷ್ಟು ವ್ಯತ್ಯಾಸ ಇದೆ. ಏನು ಅನ್ಯತರ ಪಕ್ಷ ನಿಶ್ಚಯ ಹಾಸ್ಯ, ಸೂತ್ರತ್ವಾದಿಗಳು ವಾಕ್ಯತ್ವಾದಿಗಳು ಎಲ್ಲ ಕಡೆ ಕಂಡು ಬಂದಿರೋದ್ರಿಂದ ಕೆಲವನ್ನ ಬಿಡೋದು ಉಂಟು, ಕೆಲವರು ಓದೋದು ಉಂಟು. ಹಾಗಿದ್ರೆ ಬ್ರಹ್ಮಸೂತ್ರಗಳು ಓದೋ ಗುಂಪಿ ಸೇರುತ್ತೋ ಬಿಡೋ ಗುಂಪಿ ಸೇರುತ್ತೋ ಅಂತ ಸಂಶಯ ಬಂತು. ತನು ಕಶ್ಯಾಯಂ ಸಂಶಯ, ಈ ಸಂಶಯ ಯಾರಿಗೆ ಬರಬಹುದು, ನತಾವತ್ ಸೂತ್ರಕಾರಸ್ಯ, ಸೂತ್ರಕಾರಿಗಳ ಸಂಶಯ ಮತ್ತೆ ಯಾರಿಗೆ ಸಂಶಯ, ಅವಗತ ವಿಶೇಷತ್ವ ಎಲ್ಲ ಗೊತ್ತಿರತಕ್ಕಂಥ ಸರ್ವಜ್ಞರವರು. ಅನ್ಯಥಾ ನಿರ್ಣಾಯಕ ಸೂತ್ರ ಪ್ರಣಯನ ಅನುಪಪತ್ತಿ, ನಿರ್ಣಾಯಕ ಸೂತ್ರ ಪರಿಣತ ಹೊರಟು ಅವರಿಗೆ ನಿರ್ಣಯ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನಾಗ್ತಾ ಇತ್ತು? ದೇರ್ಫೋರ್ ಈ ಸಂಶಯ ಯಾರಿಗೆ, ಸೂತ್ರಕಾರರಿಗಲ್ಲ, ನಾಪಿ ಪರಸ್ಯ, ಮತ್ತೆ ಉಳಿದವರಿಗೆಲ್ಲ ಪರೇಣ ಅತ್ಯಾಪಿ ಶಾಸ್ತ್ರ ಅನುಪಲಬ್ಧತ್ವ, ಇನ್ನೊಬ್ಬರಿಗೆ ಯಾರು ಡೌಟ್ ಬರೋ ಚಾನ್ಸ್ ಇಲ್ಲ, ಶಾಸ್ತ್ರ ಎಂದು ಗೊತ್ತೇ ಇಲ್ಲ ಅವರಿಗೆ. ಅನುಪಲಬ್ಧೇ ಚ ಸಮಾನ ಧರ್ಮ ದರ್ಶನಾತ್ಯ ಯೋಗೇನ ಸಂಶಯೋತ್ಪಾದನ ಅನುಪಪತ್ತೇ, ಇನ್ನು ಅವನಿಗೆ ಶಾಸ್ತ್ರ ಗೊತ್ತಾಗಬೇಕು, ಗೊತ್ತಿಲ್ಲದ ಒಂದು ಪ್ರಸಂಗ, ಗೊತ್ತಿಲ್ಲದ ಜೊತೆಗೆ ಸಮಾನ ಧರ್ಮ ದರ್ಶನಾದಿ ಅಯೋಗೇನ ಸಂಶಯ ಉತ್ಪಾದನ ಅನುಪತ್ತಿ, ಸಂಶಯ ಬರೋದು ಯಾವಾಗ, ಸಮಾನ ದರ್ಶನಾದಿಗಳು ಕಂಡ ಮೇಲೆ, ಸಮಾನ ದರ್ಶನ ಗೊತ್ತಾಗೋದು ಯಾವಾಗ, ಸ್ವಲ್ಪ ಓದಿದ ಮೇಲೆ. ಅದನ್ನ ಮತ್ತೆ ಪ್ರಶ್ನೆ ಹೇಳ್ತಾರೆ ಇದೆಲ್ಲ ಕೂಡ, ಇದಿಷ್ಟು ಪೂರ್ವಪಕ್ಷ. ಮತ್ತೇನಾಯ್ತು ಇದರೊಳಗೆ ಅಂದರೆ, ನೀವು ಸಂಶಯ ನಿವಾರಣೆ ಮಾಡಿಕೊಂಡಿದ್ದೀರಿ, ಇದರಲ್ಲಿ ಆರಂಭಣೀಯಂ ನವಾಯಿತಿ ಇತ್ಯಾದಿ ಕೇಳ್ತಿರಲ್ಲ, ಈ ಸಂಶಯ ಸೂತ್ರಕಾರರಿಗೆ ಓದೋರಿಗೋ, ಸೂತ್ರಕಾರಿಗೆ ಬರೋ ಸಂಭವ ಇಲ್ಲ, ಅವರಿಗೆ ಸರ್ವಜ್ಞರು, ಇನ್ನು ಓದೋರಿಗೆ ಬರೋ ಸಂಭವ ಇಲ್ಲ, ಓದಕ್ಕೆ ಶುರು ಮಾಡೇ ಇಲ್ಲ, ಅದರಿಂದಾಗಿನೇ ಯಾರಿಗೆ ಸಂಶಯ ಬರುತ್ತೆ ಅಂತ ಕೇಳಿದ. ಅದಕ್ಕೆ ಹೇಳುತ್ತಾರೆ ಮೈಬಂ ಹಾಗಲ್ಲ, ಯದಿ ಇದಂ ಶಾಸ್ತ್ರ ಪರೇಣ ಉಪಲಭ್ಯೇತ ತದ ಉಕ್ತ ಸಂದೇಹ ಕಾರಣ ಉಪತ್ತೌ ಪ್ರಯೋಜನಾರ್ಥಿತ್ವೇನ ವಿಶೇಷ ಸ್ಮೃತಿ ಮತ ಏವಂ ಸಂದಿಹ್ಯೇತ ಇತಿ ಸೂತ್ರಕೃತ ಏವ ಪರಕೀಯ ಸಂಭಾವಿತ ಸಂಶಯಾಹರಣೋಪತ್ತೇ. ಈ ಲೈನ್ ಬಹಳ ಇಂಪಾರ್ಟೆಂಟ್, ಎಷ್ಟೋ ಸತಿ ಅಧಿಕಾರಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ, ಅದಕ್ಕೆಲ್ಲ ಕೇಳಬೇಕು. ಇದ್ದ ಪ್ರಶ್ನೆ ಯಾರಾದ್ರೂ ಕೇಳಿದ್ದಾರಾ ಅಂತ ಕೇಳಿದರೆ, ಕೇಳಿದ್ದಾರೆ ಅಂತೇಳಿದ್ರೆ ಯಾರು ಹೇಳಿ, ಕೇಳಿಲ್ಲ ಅಂದ್ರೆ ಮತ್ತೆ ಉತ್ತರ ಕೊಡ್ತೀರಿ, ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಪರಕೀಯ ಸಂಭಾವಿತ ಸಂಶಯ ಆಹರಣೋಪತ್ತೇ ಪ್ರಾಬಬಲ್ ಡೌಟ್ಸ್ ಅಂತೇಳಿ, ಆಕ್ಚುಯಲ್ ಅಬ್ಜೆಕ್ಷನ್ಸ್ ಬೇರೆ, ಪ್ರಾಬಬಲ್ ಅಬ್ಜೆಕ್ಷನ್ಸ್ ಬೇರೆ. ಇವೆಲ್ಲ ಹೇಳೋದ್ರಿಂದ ಅವರು ಯಾರು ಪ್ರಶ್ನೆ ಮಾಡೋದೇ ಸಿಟಿ ಇಲ್ಲ, ಅದಕ್ಕೆ ಓದೋ ಸಂಶಯ ಬಂದ್ಬಿಡುತ್ತೆ, ಸೂತ್ರಕ್ಕೆ ಸಂಶಯ ಬರಬಹುದು, ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ. ಅದಕ್ಕೆ ಆಗ ಆಹಿತ ಸಂಶಯ ಅಂತ ಕರೀತಾರೆ, ಅಂದ್ರೆ ಸಂಶಯ ನಾವೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡು, ಯಾರು ಕೇಳಬೇಕಾಗಿಲ್ಲ, ನಾವೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡು. ಕೆಲವು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡು, ಎಂಥ ಪ್ರಶ್ನೆಗಳು ಅಂತ ಕೇಳಿದರೆ ವೇದವ್ಯಾಸರು ಸಂಶಯ ಇಲ್ಲ, ಇದು ಓದಕ್ಕೆ ಕೊಡೋದು ಶುರು ಮಾಡಿಲ್ಲ, ಅಲ್ಲಿ ಶುರು ಮಾಡಿದ ಮೇಲೆ ಡೌಟ್ ಇರಲಿ ಬರಬಹುದಲ್ಲ ಅಂತೇಳಿ ವೇದವ್ಯಾಸರು ಉತ್ತರ ಕೊಡ್ತಿದ್ದಾರೆ. ಆದ್ದರಿಂದ ಇದು ಕೇಳಿದ ಪ್ರಶ್ನೆಗೆ ಬಂದ ಪ್ರಶ್ನೆಗೆ ಸಂಶಯಕ್ಕೆ ಉತ್ತರ ಅಂತ ಆಗಬೇಕಾಗಿಲ್ಲ. ಇದು ಒಂದು ಕಡೆ ಲಾಕ್ಯ ಓದಿದ ಮೇಲೆ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲೆಲ್ಲಿ ಪೂರ್ವಪಕ್ಷಗಳು ಉತ್ತರ ಕೊಡ್ತಾರೋ ಅಂತ ಪೂರ್ವಪಕ್ಷಗಳು, ಕೆಲವು ಎಂಥ ಪೂರ್ವಪಕ್ಷಗಳು ಅಂದರೆ ಅವರೇ ಹಾಕ್ಕೊಂಡು ಮುಂದೆ ಜನರಲ್ಲಿ ಬರಬಹುದಾದ ಪೂರ್ವಪಕ್ಷಗಳು ದೊಡ್ಡದಾಗ ಅನಿಸ್ಬಿಡುತ್ತೆ ಎಷ್ಟೊತ್ತೆ, ಆಯ್ತು ಆ ಕೇಳ್ಬೇಕು ಅನ್ಕೊಂಡಿದ್ದು ಉತ್ತರ ಬಂತು ಅಂತ ಅನ್ಕೊಂಡ್ಬಿಡ್ತಾರೆ. ಅದು ಅನುಭವಕ್ಕೆ ಬಂದಿದೆ, ಆದ್ದರಿಂದ ಹಾಗೇನೆ ಅದು ಹೇಳೋದು ಸರಿಯಾಗಿದೆ. ಇದೆಲ್ಲ ಬಿಡಿಸಿ ಬಿಡಿಸಿ ಹೇಳೋದ್ರಿಂದ ಟ್ರೈನ್ ಅಪ್ ಮಾಡ್ತಾರೆ, ಅದು ಬಹಳ ಮುಖ್ಯ. ಜಿಜ್ಞಾಸಾಯ ಕರ್ತವ್ಯತ್ವ ಚಿಂತನಂ, ಇನ್ನು ಜಿಜ್ಞಾಸ ಅಂಬೋದು ಮಾಡಲೇಬೇಕು ಮುಂದಿನ ವಿಚಾರ. ನಾನು ಇದಂ ಯುಕ್ತಿಯನುಸಂಧಾನಾತ್ಮಕ ವಿಚಾರ ಮೀಮಾಂಸಾ ಮನನ ಅಪರನಾಮಕ ಜಿಜ್ಞಾಸ ಅಂಗಭೂತ ನ್ಯಾಯ ನಿಬಂಧನಂ ಜಿಜ್ಞಾಸಾಯ ಕರ್ತವ್ಯತಾಯಾಂ ಆರಂಭಣೀಯಂ ಭವಿಷ್ಯತಿ ನೈ ವಿಚಾರ ಕರ್ತವ್ಯ ತದ್ವಾರಭೂತ ನ್ಯಾಯ ನಿಬಂಧನಂಚ ನಾರಂಭಣೀಯಂ ಇತಿ ಸಂಭವತಿ. ಈ ಪ್ರಶ್ನೆ ನಾನು ಇದಂ ಯುಕ್ತಿ ಅನುಸಂಧಾನಾತ್ಮಕ ವಿಚಾರ ಮೀಮಾಂಸಾ ಮನನ ಅಪರನಾಮಕ ಜಿಜ್ಞಾಸಾಂಗಭೂತ ನ್ಯಾಯ ನಿಬಂಧನಂ ಜಿಜ್ಞಾಸಾಯಾಹ ಕರ್ತವ್ಯತಾಯಾಂ ಆರಂಭಣೀಯಂ ಭವಿಷ್ಯತಿ. ಇಷ್ಟು ಬ್ರಹ್ಮಸೂತ್ರ ಅಂಬೋದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ ಜಿಜ್ಞಾಸಾಯಾಹ ಕರ್ತವ್ಯತಾಯಾಂ ಆರಂಭಣೀಯಂ ಭವಿಷ್ಯತಿ. ಜಿಜ್ಞಾಸ ಅನ್ನೋದು ಮಾಡಬೇಕು ಅಂತ ಪ್ರೂವ್ ಆದರೆ ಮುಂದಿನ ಪ್ರಶ್ನೆ. ಊರಿಗೆ ಹೋಗಬೇಕು ಅಂತ ಗೊತ್ತಾದ್ರೆ ಎಷ್ಟೊತ್ತಿಗೆ ಹೋಗುತ್ತೆ ಬಸ್ ಅವರ ಮುಂದಿನ ಪ್ರಶ್ನೆ. ಜಿಜ್ಞಾಸ ಅಂದ್ರೆ ಏನು? ಬಸ್ ಎಷ್ಟೊತ್ತಿಗೆ ಹೋಗುತ್ತೆ, ಎಲ್ಲಿ ಬಿಡುತ್ತೆ, ಎಲ್ಲಿ ಸ್ಟಾಪ್ ಕೊಡ್ತಾನೆ, ಎಲ್ಲಿ ಕಿಪ್ಪಕಪ್ ಮಾಡ್ತೀನಿ, ಎಲ್ಲ ಪ್ರಶ್ನೆ ಯಾವಾಗ? ಊರಿಗೆ ಹೋಗೋದಿದ್ರೆ, ಊರಿಗೆ ಹೋಗ್ಬೇಕು ಅದನ್ನು ಕಟ್ಕೊಂಡು ಏನು ಮಾಡೋದೀಗ? ಈ ಬ್ರಹ್ಮ ಜಿಜ್ಞಾಸೆ ಮಾಡೋದು ಯಾವಾಗ ನಾವು? ಗೊತ್ತಾಯ್ತಾ, ಜಿಜ್ಞಾಸೆ ಮಾಡಬೇಕು ಅಂತ ಪ್ರೂವ್ ಆದ್ರೆ ಮುಂದಿನ ಪ್ರಶ್ನೆ. ಎಷ್ಟೊತ್ತು ಎಲ್ಲ ಮಾಡ್ಕೊಂಡಿದ್ದ, ಅದ್ ಕೆಲಸ ಇಲ್ಲೇ ಆಯ್ತು, ಎಲ್ಲ ಕ್ಯಾನ್ಸಲ್ ಅಂದ್ಬಿಡ್ತಾರೆ, ಇಮಿಟ್ ಏನ್ ಮಾಡ್ಬಿಡ್ತಾರೆ, ಎಲ್ಲ ಕ್ಯಾನ್ಸಲ್ ಮಾಡು, ಮುಂದೆ ಪ್ರಶ್ನೆನೇ ಇಲ್ಲ ಅಂದ್ಬಿಟ್ಟು. ಇವತ್ತು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಪ್ರೂವ್ ಮಾಡಿ ಆಮೇಲೆ ವಿಚಾರ ಮಾಡೋಣ ಅಂತ ಹೇಳ್ತಾರೆ. ಜಿಜ್ಞಾಸೆ ಅಂದ್ರೆ ಏನು ಮುಂದೆ ಡಿಫೈನ್ ಮಾಡ್ಬಿಡ್ತಾರೆ. ಯುಕ್ತಿಯನುಸಂಧಾನಾತ್ಮಕ ವಿಚಾರ ಇದು ಫಸ್ಟ್, ಯುಕ್ತಿಯನುಸಂಧಾನಾತ್ಮಕ ವಿಚಾರ. ಅಲ್ಲಿ ಬೆಂಕಿ ಇದೆ, ಯಾರಾದ್ರೂ ಬೆಂಕಿ ಇಲ್ಲ, ಹೊಗೆ ಇದೆ, ಬೆಂಕಿ ಇದ್ದೇ ಇದೆ, ಮನಸ್ಸು ಗಟ್ಟಿ ಮಾಡ್ಕೊಂಡದ್ದು, ಗೊತ್ತಾಯ್ತಾ? ಅದಕ್ಕೇನಂತಾರೆ ಅದಕ್ಕೆ ವಿಚಾರ. ಹರಿ ಸರ್ವೋತ್ತಮ ಫ್ಯಾಕ್ಟ್ ಅದು. ಯಾಕೆ ಹರಿ ಸರ್ವೋತ್ತಮ ಅಂತ ಕೇಳಿದ್ರೆ, ಉಳಿದವರೆಲ್ಲ ಕ್ಷರರು, ಮಹಾಲಕ್ಷ್ಮಿ ಅಕ್ಷರಳು, ಕ್ಷರರಿಗಿಂತ ಬೇರೆ ಅಕ್ಷರಿಗಿಂತ ಉತ್ತಮ, ಈ ಸರ್ವೋತ್ತಮ. ಇದೇನು ಮರಣ ವೇಷಿಸಿದೆ ಮತ್ತೆ ಯಾವುದಕ್ಕೂ ಕೂಡ ಏನಿರಬೇಕು? ಅದಕ್ಕೆ ಯುಕ್ತಿ ಇದ್ದಾಗ ಜಿಜ್ಞಾಸೆ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ವಿಚಾರ ಅಂತೇಳಿ, ಯುಕ್ತಿರಸಂಧಾನಾತ್ಮಕ ವಿಚಾರ. ಮೀಮಾಂಸಾ ಮನನ ಅಪರಾಣಾಮಕ, ಮೀಮಾಂಸಾ ಇಜ್ ಕೊಲ್ಟು ಜಿಜ್ಞಾಸ ಇಜ್ ಕೊಲ್ಟು ಮನನ, ಮೂರು ಈಕ್ವಲೆಂಟ್ಸ್. ಜಿಜ್ಞಾಸೆ ಅಂದ್ರೂ ಒಂದೇ, ಮನ ಮೀಮಾಂಸಾ ಅಂದ್ರೂ ಒಂದೇ, ಮನನ ಮಾಡೋದು ಅಂದ್ರೆ ಒಂದೇ. ಮನನ ಮಾಡೋದು ಅಂದ್ರೆ ಏನು? ಮನಸ್ಸಿಗೆ ಗಟ್ಟಿ ಮಾಡಿಕೊಳ್ಳು, ಮನಸ್ಸು ಒಪ್ಪಬೇಕಾದ್ರೆ ಹೇಳಿದ್ದೇನೆ, ಅವಾಗ ಮನನ ಮಾಡ್ತಾ ಇರಕ್ಕ ಹೌದಾ? ಜಡ ಪದಾರ್ಥ ಮಾಡ್ತೀವಿ ಅಂತೀರಿ, ಜಡ ಪದಾರ್ಥ ಮಾಡಕ್ಕೆ ಸಾಧ್ಯ ಇಲ್ಲ. ಹೌದು, ಜಡ ಶಕ್ತಿ ಸ್ವತಂತ್ರನೂ ಇಲ್ಲ, ಜ್ಞಾನನೂ ಇಲ್ಲ, ಸರಿಯಲ್ಲ. ಅದಕ್ಕೆ ನಿಮಿತ್ತ ಚೇತನ ಇರಬೇಕು, ಗಟ್ಟಿ ಮಾಡಿಕೊಂಡು. ಅದಕ್ಕೇನಂತಾರೆ ಮನನ. ಜಡ ಅಂದ್ರೆ ಜಡಕ್ಕೂ ತಲೆ ಹಾಕಿದ, ಚೇತನಕ್ಕೂ ತಲೆ ಹಾಕಿದ, ಅಷ್ಟ ವಿಚಾರಣೆ ಮಾಡಲ್ಲ ನಿಂಗೆ ಅಂತ ಹೇಳ್ತಾರೆ. ಯೋಚನೆ ಮಾಡ್ಬೇಕಲ್ಲ, ಅದನ್ನೇ. ಮೈ ಮೇಲೆ ನೀರು ಬಿತ್ತು, ಕಷ್ಟ ಹುಡುಕಿದ ಆ ಕಡೆ ಈ ಕಡೆ ನೋಡಿದ, ಯಾ ಸುಮ್ಮನೆ ಬಿತ್ತು ಅಂತ. ನಾ ಸುಮ್ಮನೆ ಬಿಡಕ್ಕೆ ಅದೇನೇ ತಿಳ್ಕೊಂಡಿದ್ಯಾ, ನೀನು ಹಾಕಿರ್ಬೇಕು, ಬಿಡೋದಿಲ್ಲ ಅಂತ ಹೇಳ್ತಾರೆ. ನೋಡಿದ ಅವ್ರಿಗೆ ಹುಡುಕ್ತಾನೆ ಅವನಿಗೆ, ನೀರು ಎಲ್ಲಿಂದ ಬಿತ್ತು ಈಗ? ಮಳೆಯವನಂತೂ ಭಾರಿ ಹುಡುಕ್ತಾನೆ, ಮೈಲಿ ನೀರು ಬಿತ್ತೋ ಯಾವ ನೀರು ಬಿತ್ತು ಯಾರಿಗೆ ಗೊತ್ತೀಗ? ಮತ್ತು ಮೈಲಿಗೆ ಬಿಟ್ಟರೆ ಏನು ಮಾಡೋದು? ನೀರು ಬಗ್ಗೆ ಜಿಜ್ಞಾಸೆ ಶುರುವಾಗಿರ್ತಾಗ ಅದು ಬಡಿ ಕಾನ್ಸೆಪ್ಟ್ ಇದೆ. ಈ ನೀರು ಬಿದ್ದರೆ ಬಡಿದೇ ಬಿದ್ದರೂ ಯೋಚನೆ ಮಾಡೋದು, ಅವ್ರಿಗೆ ಮೈ ಮೇಲೆ ಎಚ್ಚರಿಕೆನೇ ಇರೋದಿಲ್ಲ. ಯೋಚನೆ ಇದ್ದವ್ರಿಗೆ ಅದೆಲ್ಲ ಶುರುವಾಗ್ತದೆ. ಬಡಿ ಬಟ್ಟೆ ಹೋದವರು ನಿನ್ನೆ ಹಾಕಿದ್ದು ಯಾರು ಬಿಟ್ಟಿದ್ರೋ ಏನೋ, ಇಲ್ಲಿ ಮುಟ್ಟಲ್ಲಿ ಇಟ್ಟರು ಬೇರೆ ಕಡೆ ಇಟ್ಟಿದ್ರೆ ಇದನ್ನೆಲ್ಲ ಗೊತ್ತಾನೆ. ಇಲ್ಲಿ ನೋಡಿದ್ರೆ ಡೌಟ್ ಬರುತ್ತೆ, ಎಲ್ಲರೂ ಓಡಾಡಿ ಬಾಡಿ ಬಡಿ ಅಂದ್ರೆ ಏನರ್ಥ ಇದಕ್ಕೆ? ಕೈ ಸಿಗಾಗಿದೆ, ತಲೆ ಬಡಿ ಆಗಿದೆ, ಇದೆಂತ ಮಡಿ? ಅದರ ಕೇಳೋದಿಲ್ಲ, ಅವ್ರಿಗೆ ಬಿಟ್ಟಿಲ್ಲ. ನೋಡ ಎಷ್ಟು ಬೇರೆ ಇದೆ ನೋಡು, ಮರಣ ಎಷ್ಟು ಬೇರೆ ಇದೆ ನೋಡು, ಮರಣ. ಇದು ಕೋಲ್ ತೊಗೊಂಡ್ಬಿಡ್ಬೇಕು ಅಷ್ಟೇ, ಹುಡುಗರು ಇದ್ದಾರೆ, ಕೋಲ್ ತೊಗೊಂಡ್ರೆ ಸಿಗಲ್ಲ, ಯೋಚನೆ ಮಾಡಬೇಡ. ಇವೆಲ್ಲ ಗಟ್ಟಿ ಮಾಡ್ಕೋಬೇಕು, ಅದಕ್ಕೆ ಮರಣ ಅಂತ ಹೆಸರಲ್ಲಿ. ಆ ಮರಣ ಎಲ್ಲೆಲ್ಲ ಮಾಡ್ತೇವಲ್ಲ, ಅದು ಶಾಸ್ತ್ರಕ್ಕೆ ಮಾಡಿಬಿಟ್ರೆ ಅದರ ಜಿಜ್ಞಾಸೆ ಟೆಕ್ನಿಕಲಿ ಭಾರಿ ಗ್ರೇಟ್ ಮರಣ. ಅಪ್ಪ ಇನ್ನೊಂದು ಹೆಸರು ಮೀಮಾಂಸ, ಇನ್ನೊಂದು ಹೆಸರು ಅಲಿಯಾಸ್ ಅಂತೇವಲ್ಲ, ಆ ಥರ ಅಲಿಯಾಸ್ ಅಂತ ಹಾಕೋದಿಲ್ಲ, ಅರೆ ಪರ್ಯಾಯ ಶಬ್ದ. ಅಪರನಾಮಕ ಜಿಜ್ಞಾಸ. ಸೊ ಯುಕ್ತಿಯನುಸಂಧಾನನೇ ವಿಚಾರ, ವಿಚಾರಣೆ ಮೀಮಾಂಸ, ಮೀಮಾಂಸನೇ ಮನನ. ಅದು ಆದ್ದರಿಂದ ಅದಕ್ಕೆ ಅಂಗಭೂತವಾದದ್ದು ನ್ಯಾಯ ನಿಬಂಧನ. ಜಿಜ್ಞಾಸೆ ಮಾಡೋಕೆ ಅದೇನಿರಬೇಕು ಯಾವಾಗ ಕೂಡ? ಯುಕ್ತಿಗಳ ಒಂದು ನಿಬಂಧನ, ಅಪ್ಲಿಕೇಶನ್. ನಿಬಂಧನ ಮೀನ್ಸ್ ಅಪ್ಲಿಕೇಶನ್. ಜಿಜ್ಞಾಸಾಯ ಕರ್ತವ್ಯತಾಯ ಮಾರಂಭಣೀಯಂ ಭವಿಷ್ಯತಿ. ಇವೆಲ್ಲ ಸರಿನೇ. ಯುಕ್ತರಸ ವಿಚಾರ, ಜಿಜ್ಞಾಸಾಭೂತ ನ್ಯಾಯ ನಿಬಂಧನ, ನ್ಯಾಯ ನಿಬಂಧನ ಜಿಜ್ಞಾಸ ಕಾಂಗ. ಜಿಜ್ಞಾಸ ಅಂಬುದು ಪ್ರಧಾನ. ಜಿಜ್ಞಾಸೆ ಬಂದಮೇಲೆ ಏನ್ ಬರಬೇಕು? ನ್ಯಾಯ ನಿಬಂಧನ ಬರಬೇಕು. ಜಿಜ್ಞಾಸೆನೆ ಪ್ರೂವ್ ಮಾಡಿಲ್ಲ ನೀವಿನ್ನೂ ಕೂಡ. ಬ್ರಹ್ಮಸೂತ್ರಗಳಿದೆಯಲ್ಲ, ಯಾವುದು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಪ್ರೂವ್ ಮಾಡಿದ ಮೇಲೆ ಮುಂದಿನ ಪ್ರಶ್ನೆ ಅದೆಲ್ಲ ಆಗಿದೆ ಅಂತ ಕೇಳುತ್ತಾರೆ. ನೈ ವಿಚಾರ ಕರ್ತವ್ಯ ತದ್ವಾರಭೂತ ನ್ಯಾಯ ನಿಬಂಧನ ಚ ಆರಂಭಣೀಯಮಿತಿ ಸಂಭವತಿ ನಿಸ್ಸಾಧನಸ್ಯ ವಿಚಾರಸ್ಯ ಅನುಸಂಧಾನ. ಅದೆಲ್ಲ ಮೂಲಭೂತ ಎಲ್ಲರಿಗೂ ಬರತಕ್ಕಂಥ ಪ್ರಶ್ನೆಗಳು, ಉತ್ತರ ಕೊಡ್ತಾರೆ. ನಾಳೆ ಕಂಟಿನ್ಯೂ ಮಾಡೋಣ. ಓಂ ನಾರಾಯಣಂ ಮೃಗರ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿ.